ಶಿವ ನಮಃ. ನಾವು ವಿಷ್ಣು ಸಹಸ್ರನಾಮ ಶುರು ಮಾಡಲಿಕ್ಕೆ ಮುಂಚೆ ದೇವತೆ ಛಂದಸ್ಸು ಹೇಳಿಬಿಟ್ಟು ಶುರು ಮಾಡಿ ಋಷಿ ದೇವತೆ ಛಂದಸ್ಸು ಹೇಳಿಬಿಟ್ಟು ಶುರು ಮಾಡೋಣ. ಅಸ್ಯ ಶ್ರೀ ವಿಷ್ಣೋ ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿ ಅನುಷ್ಟುಪ್ ಛಂದಃ ಶ್ರೀ ಮಹಾವಿಷ್ಣು ಪರಮಾತ್ಮ ಶಿವನಾರಾಯಣೋ ದೇವತಾ ಶ್ರೀಲಕ್ಷ್ಮೀನಾರಾಯಣ ಪ್ರಸಾದ ಸಿದ್ಧಿ ತೇಜಪ ವಿನಿಯೋಗ. ಓಂ ವಿಶ್ವಾಯ ನಮಃ. ಓಂ ಓಂ ವಿಶ್ವಂ ವಿಷ್ಣುರ್ ವಶತ್ಕಾರೋ ಭೂತಭವೀಯ ಭವತ್ ಪ್ರಭು ಭೂತಕೃತ್ ಭೂತಭೃತ್ ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವಿಯಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರೇವ ಚ ಯೋಗೋ ಯೋಗವಿದಾಂನೇತ ಪ್ರಧಾನ ಪುರುಷೇಶ್ವರ ನಾರಸಿಂಹ ಶ್ರೀಮಾನ್ ಕೇಶವ ಪುರುಷೋತ್ತಮ ಸರ್ವ ಶರ್ವ ಶಿವಸ್ಥಾನುರ್ ಭೂತಾದಿರ್ನಿಧಿರವ್ಯ ಸಂಭವೋ ಭಾವನೋ ಭರ್ತ ಪ್ರಭವ ಪ್ರಭುರೀಶ್ವರ ಸ್ವಯಂಭೂ ಶಂಭುರಾಯತ್ಯ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿ ನಿಧನೋಧಾತ ವಿಧಾತ ಧಾತುರುತ್ತಮ ಅಪ್ರಮೇಯ ಋಷಿಕೇಶ ಪದ್ಮನಾಭೋಮರ ಪ್ರಭು ವಿಶ್ವಕರ್ಮ ಮನುಸ್ತ್ವಷ್ಟ ಸ್ಥವಿಷ್ಠ ಸ್ಥವಿರೋಧ್ರುವ ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರತದ್ದನ ಪ್ರಭೂಸ್ತಿಕುಬ್ಧಾಮ ಪವಿತ್ರ ಮಂಗಳಪುರಂ. ಇಲ್ಲಿ ಅಗ್ರಾಹ್ಯ ಅನ್ನುವ ಶಬ್ದದ್ದು ನೋಡಿದ್ವಿ. ಅದಾದ ಮೇಲೆ ಬರುವಂಥದ್ದು ಶಾಶ್ವತ. ಶಾಶ್ವತವಾಗಿರುವುದು ಅಂತ ನಾವು ಲೋಕದಲ್ಲಿ ವ್ಯವಹಾರ ಮಾಡ್ತೀವಿ. ಶಾಶ್ವತ ಅಂದರೆ ಅದು ನಿತ್ಯ ಎರಡು ಒಂದೇ ಅಂತ ಅನಿಸುತ್ತೆ. ಯಾಕಂದ್ರೆ ಬೋತ್ ಆರ್ ಪರ್ಮನೆಂಟ್, ಎಟರ್ನಲ್ ಪರ್ಮನೆಂಟ್ ಅನ್ನುವ ಅರ್ಥ ಕೊಡುತ್ತೆ ಅನ್ನುವ ಭಾವನೆ ಇದೆ. ಆದರೆ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರುತ್ತೆ, ಎರಡನೇ ಅಧ್ಯಾಯದಲ್ಲಿ 20ನೇ ಶ್ಲೋಕ ಒಂದು ಬರುತ್ತೆ. ಅಲ್ಲಿ ಹೇಳುವಾಗ ನ ಜಾಯತೆ ಮಿಳಿತೇವ ಕಶ್ಚಿನ್ ನಾಯಂ ಭೂತ್ವ ನ ಭವಿತ ಅಂತ ಅಲ್ಲಿ ಹೇಳಿದಾಗ ಅಲ್ಲಿ ಕೃಷ್ಣ ಒಂದು ಹೇಳ್ತಾನೆ ಏನಂದ್ರೆ ಭವಿತಾವ ನ ಭೂಯ ಅಂತ ಆದ್ಮೇಲೆ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ನಿತ್ಯ ಶಾಶ್ವತ ಅನ್ನುವ ಎರಡು ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾನೆ ಕೃಷ್ಣ. ಅದಕ್ಕೆ ಅಫ್ಕೋರ್ಸ್ ವ್ಯಾಖ್ಯಾನಗಳೆಲ್ಲ ನೋಡ್ತಾ ಹೋದಾಗ ಅಲ್ಲಿ ಸ್ಪಷ್ಟವಾಗಿ ಓಹೋ ನಿತ್ಯ ಶಾಶ್ವತ ಒಂದೇ ಅರ್ಥವನ್ನು ಕೊಡುವ ಶಬ್ದಗಳಲ್ಲ, ನಿತ್ಯ ಬೇರೆ ಶಾಶ್ವತ ಬೇರೆ, ಅರ್ಥ ಭೇದ ಇದೆ. ಏನು ಅರ್ಥ ಭೇದ ಇದೆ? ನಿತ್ಯ ಶಾಶ್ವತ ಎರಡು ಪರ್ಮನೆಂಟ್ ಎಟರ್ನಲ್ ಯಾವಾಗಲೂ ಇರುವಂಥದ್ದು, ಎರಡು ಅದೇ ಅರ್ಥವಲ್ಲ ಕೊಡೋದು ಅಂತ ಅನಿಸುತ್ತೆ. ಈ ಶಾಶ್ವತ ನಾವು ವಿಷ್ಣು ಸಹಸ್ರನಾಮದ ಈ ಶಬ್ದದ ಮೂಲಕವಾಗಿ ಮತ್ತಿಷ್ಟು ಗೀತೆಯಲ್ಲಿ ನಾವು ಕಾಣ್ತೀವಿ. ಆದರೆ ಇಲ್ಲಿನ್ನು ಅಷ್ಟೇ ಅಲ್ಲದೆ ಅನೇಕ ಸ್ಥಳಗಳಲ್ಲಿ ಇದನ್ನು ನೋಡಿದಾಗ ಓಹೋ ಇದರ ರೂಪ ಇದು ಅಂತ. ಯಾಕಂದ್ರೆ ನಾವು ನೋಡ್ರಿ ವಿಷ್ಣು ಸಹಸ್ರನಾಮ ಮಾಡುವಾಗಲೇ ಮೊದಲು ನಾವು ನೋಡಿದ್ವಿ ಹೆಸರುಗಳು ಯಾಕೆ ಈ ವಿಷ್ಣು ಸಹಸ್ರನಾಮ ಅರ್ಥಗಳ ಅನೇಕ ಅರ್ಥಗಳ ಚಿಂತನೆ ಯಾಕೆ ಅಂತ ಹೇಳಿದಾಗ ಒಂದು ಭೀಷ್ಮಾಚಾರ್ಯರು ಹೇಳಿದಂತೆ ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ. ಭಗವಂತನ ಗುಣ ಕೀರ್ತನ ಪರವಾದದ್ದು ಹೆಸರುಗಳು. ಹೆಸರು ಹೇಳುವಾಗ ಅವನು ಅವನ ಕೀರ್ತಿಸುವಂಥದ್ದು, ಅವನ ಸ್ತೋತ್ರ ಮಾಡುವಂಥದ್ದು, ಅವನ ಗುಣಗಾನ ಮಾಡುವಂಥದ್ದು ಆಗಬೇಕು. ಅಂದರೆ ನಾಮ ಹೆಸರುಗಳು ಅದರ ಜೊತೆಲಿ ಒಂದು ರೂಪ, ಅದರ ಜೊತೆಲಿ ಒಂದು ಗುಣ, ಅದರ ಜೊತೆಲಿ ಒಂದು ಕ್ರಿಯೆ. ಅಂದರೆ ಒಂದೇ ಅಂತಲ್ಲ, ಒಂದಾದರೂ ಪ್ರತಿಯೊಂದು ಹೆಸರಿಗೆ ಒಂದೊಂದು ಹೆಸರಿಗೂ ಅನೇಕ ರೂಪಗಳು ಅನೇಕ ಗುಣಗಳು ಅನೇಕ ಕ್ರಿಯೆಗಳು ಚಿಂತನೆ ಮಾಡಬಹುದು. ಆದರೆ ಒಂದು ರೂಪ ಒಂದು ಗುಣ ಒಂದು ಕ್ರಿಯೆ ಇಲ್ಲ ಎರಡು, ನಮಗೆ ತೋಚಿದಷ್ಟು ಎಷ್ಟು ಶಕ್ತಿ ಇದ್ರೆ ಅಷ್ಟು. ಅದರಿಂದ ಶಾಶ್ವತ ಶಬ್ದ ನೋಡಿದಾಗ ಭಗವಂತನ ಯಾವ ರೂಪ ಯಾವ ಗುಣ ಯಾವ ಕ್ರಿಯೆಗಳನ್ನು ಇಲ್ಲಿ ನೋಡಬೇಕು ಅಂತ ಒಂದು ಮನಸ್ಸಿಗೆ ಪ್ರಶ್ನೆ ಬರುತ್ತೆ. ಸೊ ನಾವು ಮೊದಲು ಈ ಅರ್ಥಗಳನ್ನೆಲ್ಲ ನೋಡಿ ಕೊನೆಯಲ್ಲಿ ಯಾವ ರೂಪ ಗುಣ ಕ್ರಿಯೆಗಳ ಚಿಂತನೆ ಮಾಡಬಹುದು ಅನ್ನೋದು ಅರ್ಥ ಚಿಂತನೆ ಆದ ಮೇಲೆ ಆಟೋಮ್ಯಾಟಿಕ್ ಆಗಿ ಅರ್ಥ ಚಿಂತನೆಯ ಮೂಲಕವಾಗಿ ಆ ಹೆಸರಿಗೆ ಬರುವ ರೂಪಗುಣ ಕ್ರಿಯೆಗಳ ಅನುಸಂಧಾನ ಕ್ರಮ ನಮಗೆ ಗೊತ್ತಾಗುತ್ತೆ. ಆದ್ದರಿಂದ ಮೊದಲು ನಾವು ಮಾಡಬೇಕಾಗಿದ್ದು ಆ ಹೆಸರಿಗೆ ಬರುವ ಅರ್ಥಗಳ ಚಿಂತನೆ, ಆ ಅರ್ಥಗಳ ಚಿಂತನೆಯನ್ನು ಉಪಯೋಗಿಸಿಕೊಂಡು ಮನನ ಮಾಡಿಕೊಂಡು ಅಲ್ಲಿ ನಾವು ಯಾವ ರೂಪ ಗುಣ ಕ್ರಿಯೆಗಳ ಚಿಂತನೆ ಮಾಡಬಹುದು ಅಂತ ನಾವು ಪ್ರಯತ್ನ ಮಾಡಬಹುದು. ಆದ್ದರಿಂದ ಈ ಶಾಶ್ವತ ಅಂದರೆ ಶಾಶ್ವತ ಏಕಪ್ರಕಾರೇನ ಇರುವಂಥದ್ದು, ಯಾವುದಾದರೆ ಎಲ್ಲ ಕಾಲದಲ್ಲಿ ಇರುವುದು ಮಾತ್ರವಲ್ಲ, ಅಂದರೆ ನಿತ್ಯವೂ ಆಗಿ ಅದರ ಜೊತೆಯಲ್ಲಿ ನಿತ್ಯ ಮಾತ್ರ ಅಲ್ಲ, ಅದು ನಿತ್ಯವೂ ಒಂದೇ ರೀತಿಯಲ್ಲಿ ಇರುವುದು, ಅದು ಶಾಶ್ವತ. ಅದಕ್ಕೆ ಇದು ಶಾಶ್ವತವಾಗಿ ಹೀಗೇ ಇರುತ್ತೆ ರೀ ಅಂತ ಹೇಳಿದ್ರೆ, ಯಾವಾಗಲೂ ಇರೋದು ಮಾತ್ರವಲ್ಲ ಯಾವಾಗಲೂ ಹೀಗೇ ಇರುತ್ತೆ. ಅದೇ ಭಗವಂತನಿಗೆ ಕೂಡ ಅವನು ಶಾಶ್ವತ ಅಂದರೆ ಯಾವಾಗಲೂ ಒಂದೇ ರೀತಿಯಲ್ಲಿ, ಅಂದರೆ ಈ ವಿಕಾರರಹಿತತ್ವವನ್ನು ಹೇಳುವ ಶಬ್ದ, ಯಾವ ವಿಕಾರವೂ ಇಲ್ಲದೆ ಎಲ್ಲ ಕಾಲದಲ್ಲಿಯೂ ಇರುವುದು, ಇರುವುದು ಮಾತ್ರವಲ್ಲದೆ ಏಕರೀತಿಯಲ್ಲಿ ಇರುವುದು, ಒಂದೇ ರೀತಿಯಲ್ಲಿ ಇರುವುದು. ಭಗವಂತ ಓಂಕಾರ ಪ್ರತಿಪಾದ್ಯ. ಸೊ ಓಂಕಾರ ಪ್ರತಿಪಾದ್ಯನಾದ ಭಗವಂತ ಆ ಓಂಕಾರ ತಿಳಿಸಿದ ರೀತಿಯಲ್ಲಿ, ಅಷ್ಟೇ ಅಲ್ಲದೆ ನೋಡ್ರಿ, ಈ ಶಾಶ್ವತ ಶಬ್ದ ಒಂದು ರೀತಿಯಲ್ಲಿ ಭಗವಂತನ ಒಂದು ರೂಪದೊಳ ಅನಂತ ರೂಪಗಳು, ಒಂದು ಗುಣದೊಳ ಅನಂತ ಗುಣಗಳನ್ನು ನಾವು ಹೇಳ್ತಾ ಇರ್ತೀವಿ. ಇದು ಶಾಶ್ವತ ಅಂದ್ರೆ ಅವನ ಎಲ್ಲ ಗುಣಗಳು ಇದೇ ರೀತಿಯಲ್ಲಿರುತ್ತೆ, ಅಂದ್ರೆ ಪ್ರತಿಯೊಂದು ಹೆಸರು, ಪ್ರತಿಯೊಂದು ಗುಣ, ಪ್ರತಿಯೊಂದು ಕ್ರಿಯೆಯೂ ಇದರಲ್ಲಿ ನೋಡಬಹುದು. ಶಾಶ್ವತ ಅಂದ್ರೆ ಈಗ ನಾವು ನೋಡಿದ್ವಿ, ಯಾವುದೋ ಒಂದು ರ್ಯಾಂಡಮ್ ಆಗಿ ಒಂದು ತಗೊಳ್ಳ್ರಿ, ಯಾವುದೇ ಒಂದು ಶಬ್ದ, ಅಗ್ರಾಹ್ಯವೇ ಮುಂದಿನ ಶಬ್ದ, ಅವನ ಅಗ್ರಾಹ್ಯನ, ಯಾವಾಗಲೂ ಅವನ ಅಗ್ರಾಹ್ಯನೇ, ಶಾಶ್ವತವಾಗಿ ಅವನ ಅಗ್ರಾಹ್ಯನೇ. ಯಾವ ನೀವು ಶಬ್ದ ತಗೊಂಡರೂ ಕೂಡ ಭಗವಂತ ನಾವು ನೋಡಿದ್ವಿ, ಅವನು ಜೀವನ ನಿಯಮನ ಮಾಡುವವನು, ಎಲ್ಲ ಯಾವಾಗಲೂ ಹಾಗೆ ಇರ್ತಾನೆ. ಯೋಗ ವಿಧಾಮ್ನೇತ ಅಂತ ನೀವು ತಗೊಂಡ್ರೆ, ಯೋಗ ಯೋಗ ವಿಧಾಮ್ನ ಯಾವ ಶಬ್ದ ಅಂತ ತಗೊಂಡ್ರೆ ಯಾವಾಗಲೂ ಹಾಗೆ ಇರ್ತಾನೆ ಭಗವಂತ. ಅಂದರೆ ಒಂದು ಸತಿ ಇರುವುದು, ಒಂದು ಸರಿ ಸರ್ವೋತ್ತಮ, ಯಾವಾಗಲೂ ಸರ್ವೋತ್ತಮನೇ, ಯಾವಾಗಲೂ ಅದಕ್ಕೆ ಭಂಗ ಇಲ್ಲ. ಯಾವ ಭಗವಂತನ ಸರ್ವೋತ್ತಮತ್ವದ ಗುಣ ಸ್ವತಂತ್ರ, ಯಾವಾಗಲೂ ಸ್ವತಂತ್ರನೇ ಅವನು. ಸ್ವಲ್ಪ ಕಾಲದಲ್ಲಿ ಸ್ವತಂತ್ರ, ಅದಕ್ಕೆ ನಮ್ಗೆ ಸ್ವಾತಂತ್ರ್ಯ ಇಲ್ಲ ಅನ್ನೋದು, ನಮಗೆ ಸ್ವಲ್ಪ ಸ್ವಾತಂತ್ರ್ಯ ಇದ್ದಂತೆ ಅಲ್ಲಿ ಅವನ ಸ್ವಾತಂತ್ರ್ಯ ಬಿಟ್ಟಂತೆ ಆಗತ್ತೆ, ಆದ್ದರಿಂದ ಅದು ಸಾಧ್ಯವಿಲ್ಲ. ಆದ್ದರಿಂದ ಯಾವಾಗಲೂ ಎಲ್ಲ ಗುಣಗಳು ಇರುತ್ತೆ ಅನ್ನೋದು ಈ ಶಾಶ್ವತ ಶಬ್ದ ಹೇಳುತ್ತೆ. ಆದ್ದರಿಂದ ಭಗವಂತ ಈ ಭಗವಂತ ನಾಶರಹಿತನಾಗಿದ್ದಾನೆ. ಓಂಕಾರ ಪ್ರತಿಪಾದ್ಯ, ಯಾವಾಗಲೂ ಅವನು ಓಂಕಾರ ಪ್ರತಿಪಾದ್ಯ, ಯಾವಾಗಲೂ ನಾಶರಹಿತ, ಚತುರ್ವಿಧ ನಾಶ ಇಲ್ಲದವನು. ಆದ್ದರಿಂದ ಅವನು ಅಕ್ಷರ ಶಬ್ದವಾಚಿನಾಗಿದ್ದಾನೆ, ಕ್ಷರತ್ವ ಇಲ್ಲ, ದೇಹನಾಶವೂ ಇಲ್ಲ, ಸ್ವರೂಪನಾಶವೂ ಇಲ್ಲ, ಅಪೂರ್ಣತೆ ಇಲ್ಲ, ಪೂರ್ಣತ್ವ ಯಾವಾಗಲೂ ಇದೆ, ಸರ್ವಶಕ್ತಿಮತ್ವ ಯಾವಾಗಲೂ ಇದೆ. ಆದ್ದರಿಂದ ಭಗವಂತ ಮಾಂಡುಕ ಉಪನಿಷತ್ ಬರುತ್ತೆ, ಶಾಶ್ವತ ಏಕರೂಪ ಭವತಿ, ಅಲ್ಲಿ ತಸ್ಯ ಉಪವ್ಯಾಖ್ಯಾನ ಭೂತಂ ಭವತ್ ಭವಿಷ್ಯದಿತಿ ಭಾವಿ ಭೂತ ಭವತ್ಯ ಭೂತಭವ್ಯ. ನಾವು ನೋಡ್ರಿ ಭೂತ ಭಾವನ ಇವೆಲ್ಲ ಶಬ್ದಗಳು ಕೂಡ ನೋಡಿದ್ದೀವಿ. ಅವನು ಯಾವಾಗಲೂ ಅದೇ ರೀತಿಯಲ್ಲಿ ಪಾಸ್ಟ್ ಪ್ರೆಸೆಂಟ್ ಅಂಡ್ ಫ್ಯೂಚರ್ನಲ್ಲಿ ಒಂದೇ ರೀತಿಯಲ್ಲಿ ಇರ್ತಾನೆ ಅನ್ನುವ ಸ್ಪಷ್ಟೀಕರಣೆ ಅದು ಮಾಂಡುಕ್ಯ ಉಪನಿಷತ್ ಬರುತ್ತೆ. ಆದ್ದರಿಂದ ಈ ಶಾಶ್ವತ ಶಬ್ದ ನಮಗೆ ಎಲ್ಲ ಕಡೆಯೂ ಕೂಡ ಇದರ ಒಂದು ಚಿಂತನೆಯನ್ನು ನಾವು ಮಾಡಬಹುದು. ಅಷ್ಟೇ ಅಲ್ಲದೆ ಶಾಶ್ವತ ತ್ರಿಕಾಲ ಅತೀತತ್ವ ನೋಡ್ರಿ, ಶಾಶ್ವತ ಅನ್ನುವುದು ಎಲ್ಲ ಕಾಲದಲ್ಲಿ ಒಂದೇ ರೀತಿ ಇರಬೇಕಂದರೆ ಕಾಲದ ಪ್ರಭಾವ ಅವನ ಮೇಲೆ ಇರಬಾರದು. ಆದ್ರೆ ಯಾವುದೇ ಒಂದು ಈ ವಸ್ತು ಶಾಶ್ವತವಾಗಿ ಹೀಗೆ ಇರುತ್ತೆ ಅಂತ ಹೇಳಿದ್ರೆ ಅದರ ಮೇಲೆ ಕಾಲದ ಪ್ರಭಾವ ಇರಬಾರದು, ವಿಕಾರಗಳಿರಬಾರದು. ಈಗ ಜೀವ ತಗೊಂಡ್ರೆ ಜೀವನನ್ನು ಶಾಶ್ವತ ಅಂತ ಹೇಳ್ಬಹುದಾ? ಆದ್ರೆ ಯಾಕಂದ್ರೆ ಜೀವಕ್ಕೂ ಕೂಡ ಯಾವಾಗಲೂ ಜೀವ ಒಂದೇ ರೀತಿ ಹೌದು. ಆದ್ರೆ ಜೀವನಿಗೆ ನಾವು ತಗೊಂಡು ನಮ್ಮಂತ ಆಡಿನ ಜೀವ ತಗೊಂಡ್ರೆ ಅವರಿಗೆ ದೇಹಗಳು ಬರುತ್ತೆ, ದುಃಖ ಬರುತ್ತೆ. ಅಂದ್ರೆ ಆ ಜೀವದಲ್ಲಿಯೇ ಪರಿಣಾಮ ಬರದೇ ಇದ್ದರೂ ಕೂಡ ಆ ಜೀವನಿಗೆ ದುಃಖ ಬರುವುದು, ದುಃಖ ಇಲ್ಲದೆ ಅಂದ್ರೆ ಅಭಿಮಾನದ ಮೂಲಕವಾಗಿ ಇರಬಹುದು. ಅಭಿಮಾನದ ಮೂಲಕವಾಗಿ ಓ ಈ ದೇಹ ನನ್ನದು ಅನ್ಕೊಳ್ತಾನೆ, ದುಃಖ ಬರುತ್ತೆ. ಸೊ ಜೀವ ದುಃಖದ ಅನುಭವವನ್ನು ಪಡಿತಾನೆ. ಸರಿ, ಮೃದುಗಳು ತಗೊಂಡವ್ರಿಗೆ ದುಃಖದ ಅನುಭವ ಇಲ್ಲವಲ್ಲ ಅಂತ ಹೇಳಿದ್ರೆ, ಆದ್ರೂ ಅವ್ರ ದೇಹ ಅಂತೂ ಇದೆ, ಸುಟ್ಟ ಬಟ್ಟೆಯಂತೆ ಇದ್ದರೂ ದೇಹ ಧಾರಣೆ ಇದೆ, ದೇಹ ಧಾರಣೆ ರೂಪವಾದದ್ದು ಒಂದಿದ್ದೇ ಇದೆ. ಆದ್ದರಿಂದ ಅದು ಒಂದು ವಿಧವಾದಂತಹ ಏಕ ಪ್ರಕಾರ ಅಲ್ಲ, ಈಗ ದೇಹ ಬರುತ್ತೆ ಹೋಗುತ್ತೆ. ಸೊ ಏಕ ಪ್ರಕಾರ ಇಲ್ಲ ಜೀವ. ಸೊ ಅದು ತ್ರಿಕಾಲ ಅತೀತತ್ವ, ತ್ರಿಕಾಲ ನಿಯಾಮಕತ್ವ, ಇದು ಆ ಶಾಶ್ವತ ಶಬ್ದದಲ್ಲಿ ಅಡಗಿದೆ. ಆದ್ದರಿಂದ ಜೀವರು ಯಾರು ತ್ರಿಕಾಲ ಅತೀತರಲ್ಲ. ಆದ್ದರಿಂದ ಈ ತ್ರಿಕಾಲ ಅತೀತರಾದವರು, ಈ ಶಾಶ್ವತ ಶಬ್ದದಿಂದ ವಾಚ್ಯರಾದವರು ಯಾರು ಅಂತ ಹೇಳಿದ್ರೆ ಲಕ್ಷ್ಮೀನಾರಾಯಣ ಇಬ್ಬರು ಮಾತ್ರ ಅಂತೇಳಿ. ಶಾಶ್ವತ ಶಬ್ದ ಯಾರಿಗಾಗತ್ತೆ ರೀ ಅಂತ ಹೇಳಿದ್ರೆ ಲಕ್ಷ್ಮೀನಾರಾಯಣರಿಬ್ಬರಿಗೆ ಮಾತ್ರ ಈ ಶಾಶ್ವತ ಶಬ್ದ ಅನ್ವಯವಾಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಲ್ಲಿ. ಅದಕ್ಕೆ ಮಾಡುವ ಭಾಷೆ ಸರ್ವದಾ ನಿತ್ಯ ಈತೆ ಇತ್ಯೇಷ ವ್ಯಾಖ್ಯೋ ಓಂಕಾರಸ್ಯ ಕೀರ್ತಿತ ಅಂತ ಹೇಳಿ ಇಲ್ಲಿ ಆ ಮಾಂಡುಕ್ಯ ಉಪನಿಷತ್ನಲ್ಲಿ ಹೇಳುವಾಗ ಹೇಳ್ತಾರೆ, ಯತ್ ಅನ್ಯತ್ ತ್ರಿಕಾ ಲ ಅತೀತಂ ತದಪಿ ಓಂಕಾರ ಏವ ತ್ರಿಕಾಲ ಅತೀತತ್ವಂ ಚ ತಸ್ಯೇವ ಪ್ರಕೃತೇಹೆ ಅಪಿ ತ್ರಿಕಾಲ ಅತೀತತ್ವ ವಿದ್ಯತ ಇತಿ ಅನ್ಯತ್ ಇತಿ ವಿಶೇಷಣಂ ಅಂತೇಳಿ. ಅಂದರೆ ಇಲ್ಲಿ ಒಂದು ಬರುತ್ತೆ, ತ್ರಿಕಾಲ ಅತೀತತ್ವ ಲಕ್ಷ್ಮೀನಾರಾಯಣರಿಗೆ ಮಾತ್ರ ಇದೆ ಅಂತೇಳಿ. ಆದ್ದರಿಂದ ಇಬ್ಬರಿಗೂ ಕೂಡ ತ್ರಿಕಾಲಗಳನ್ನು ಅಂದ್ರೆ ಏನು, ಪಾಸ್ಟ್ ಪ್ರೆಸೆಂಟ್ ಅಂಡ್ ಫ್ಯೂಚರ್, ಅವರಿಗೆ ಪ್ರೆಸೆಂಟ್ ಇದ್ದಂತೆ ಕಾಣುತ್ತೆ. ಒಂದು ತ್ರಿಕಾಲ ಅತೀತತ್ವ ಅಂದರೆ ಮೂರು ಕಾಲಗಳಲ್ಲಿ ಏಕರೀತಿಯಲ್ಲಿ ಇರುವುದು. ಲಕ್ಷ್ಮೀನಾರಾಯಣರು ಅವರಿಗೆ ದೇಹಧಾರಣೆ ಯಾವತ್ತೂ ಇಲ್ಲ, ನಿತ್ಯ ಮುಕ್ತರು. ಈಗ ಇರುವ ಮುಕ್ತ ಜೀವರು ತಗೊಂಡ್ರು ಕೂಡ ಅವರು ಪಾಸ್ಟ್ ನಲ್ಲಿ ದೇಹ ಇತ್ತು, ದೇ ಹ್ಯಾಡ್ ದೇಹ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಆದ್ದರಿಂದ ಈ ಒಂದು ಲಿಬರೇಟೆಡ್ ಸೋಲ್ಸ್ ದೇ ಕೆನಾಟ್ ಬಿ ಕಾಲ್ಡ್ ತ್ರಿಕಾಲ ಅತೀತರು ಅಂತ ಕರೀಲಕ್ಕೆ ಇಲ್ಲ. ಆದರೆ ಇನ್ನೊಂದು ಪ್ರಶ್ನೆ ಬರುತ್ತೆ, ಈಗ ಸರಿ ರೀ ಮುಕ್ತರಿಗೆ ಬಿಟ್ಬಿಡ್ರಿ, ವಾಟ್ ಅಬೌಟ್ ಮೂಲ ಪ್ರಕೃತಿ, ವಾಟ್ ಅಬೌಟ್ ಟೈಮ್ ಇಟ್ಸ್, ವಾಟ್ ಅಬೌಟ್ ದಿಕ್ಕುಗಳು, ವಾಟ್ ಅಬೌಟ್ ವೇದಗಳು, ವೇದಗಳು ಯಾವಾಗಲೂ ನಿತ್ಯವಾಗಿದೆ, ಅವುಗಳಿಗೆ ವಿಕಾರ ಇಲ್ಲ, ಅವುಗಳ ಗತಿ ಏನು ಅಂತ ಹೇಳಿದ್ರೆ ಅದಕ್ಕೆ ಆಚಾರ್ಯರು ಹೇಳಿದ್ದಾರೆ ನಾರಾಯಣ ಪ್ರಕೃತಿ ಅಂತ ಹೇಳಿದ್ದಾರೆ. ಯಾವಾಗ ಆದ್ರೆ ಪ್ರಕೃತಿ ಹೇಳಿದ್ದಾರೋ ಅದು ಚೇತನ ಪ್ರಕೃತಿ ಲಕ್ಷ್ಮಿ ಮಾತ್ರವೇ ಅಲ್ಲದೆ ಪ್ರಕೃತಿಯಿಂದ ಚೇತನ ಜಡ ಪ್ರಕೃತಿ, ಜಡ ಪ್ರಕೃತಿಯಿಂದ ವಾಚ್ಯವಾಗಿರುವ ಶಬ್ದಗಳು ಮೂರು. ಈ ಮುಖ್ಯವಾದ ಶಬ್ದಗಳು ಕಾಲ, ದಿಕ್ಕು, ದಿಕ್ಕುಗಳು. ದಿಕ್ಕುಗಳು ಯಾವಾಗಲೂ ನಿತ್ಯವಾಗಿರುವಂಥದ್ದು, ವೇದಗಳು. ಸೊ ಇವು ಮೂರು ಕೂಡ ಪ್ರಕೃತಿ ಆತ್ಮಾನ ಅದೇ ಹೇಳ್ತಾರೆ, ವಿನಾಚ ಪ್ರಕೃತಿ ನಾನ್ಯತ್ ಕಾಲಾತೀತಂ ಪರಾತ್ಮನಃ ಕಾಲಶ್ಚ ಏವ ದಿಶೋ ವೇದಾಃ ಪ್ರಕೃತಿ ಆತ್ಮನ ಈರಿತಾಃ ಅಭಿಮಾನಾತ್ತು ಜೀವಾನಾಂ ನ ಕಾಲಾತೀತತಾ ಭವೇತ್ ಮುಕ್ತಾನಾಮಪಿ ಪೂರ್ವತ್ರ ಕಾಲ ಸಂಬಂಧ ಈರಿತಃ ಅಂತೇಳಿ ಹರಿವಂಶದ ಒಂದು ಮಾತು. ಅದನ್ನು ಮಾಂಡೂಕ್ಯವಂಶದ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ ಏನಂತ ಹೇಳಿದರೆ, ನೋಡ್ರಿ ಪ್ರಕೃತಿ ಅಂತ ಯಾವಾಗಾದ್ರೆ ಹೇಳಿದ್ದಾರೋ ಚೇತನ ಪ್ರಕೃತಿ ಮಾತ್ರವೇ ಅಲ್ಲದೆ ಜಡ ಪ್ರಕೃತಿ ಲಕ್ಷ್ಮಿ ನಿಯಮನ ಮಾಡುವವಳು ಅವಳು ಏನು ಮಾಡಿದ್ದಾಳೆ, ಈ ಕಾಲಕ್ಕೆ ಕಾಲಕ್ಕೆ ನಿಯಮನ ಮಾಡುವ ಶಕ್ತಿ ಅಂದ್ರೆ ತ್ರಿಕಾಲ ಅತೀತತ್ವವನ್ನು ಅಂದ್ರೆ ಕಾಲದಿಂದ ವಿಕಾರವಿಲ್ಲದಿರುವಿಕೆ ಅನ್ನುವುದನ್ನು ಕಾಲಕ್ಕೂ ಕೊಟ್ಟಿದ್ದಾಳೆ ಲಕ್ಷ್ಮೀನಾರಾಯಣ. ಅಂದ್ರೆ ನಾರಾಯಣನ ಆಜ್ಞೆಯಿಂದ ಲಕ್ಷ್ಮಿ, ಮೂಲತಃ ನಾರಾಯಣ ಸ್ವತಂತ್ರನಾಗಿ ಲಕ್ಷ್ಮಿ ಪರಮಾತ್ಮನ ಆಜ್ಞೆಯಿಂದ ಕಾಲಕ್ಕೂ ದಿಕ್ಕುಗಳಿಗೂ ವೇದಗಳಿಗೂ ತ್ರಿಕಾಲ ಅತೀತತ್ವ ಅಂದ್ರೆ ಕಾಲದಿಂದ ಅವುಗಳಿಗೆ ವಿಕಾರ ಉಂಟಾಗುವುದಿಲ್ಲ, ಏಕರೀತಿಯಲ್ಲಿ ಶಾಶ್ವತ ಏಕರೀತಿಯಲ್ಲಿ ಇರುತ್ತೆ. ಆದ್ದರಿಂದ ಅವು ಕೂಡ ಶಾಶ್ವತಗಳೇ. ಬಟ್ ವ್ಯತ್ಯಾಸ ಏನು ಅಂತ ಹೇಳಿ, ಲಕ್ಷ್ಮೀನಾರಾಯಣರಿಗೆ ಈ ಕಾಲಕ್ಕೂ ದಿಕ್ಕುಗಳಿಗೂ ವೇದಗಳಿಗೂ ವ್ಯತ್ಯಾಸ, ಸ್ಲೈಟ್ ಡಿಫರೆನ್ಸ್ ಏನಂತ ಹೇಳಿದರೆ, ಲಕ್ಷ್ಮೀನಾರಾಯಣರು ತ್ರಿಕಾಲ ಅತೀತರಾಗಿ ಶಾಶ್ವತರಾಗಿ ಏಕಪ್ರಕಾರದಲ್ಲಿ ಇರುವುದು ಮಾತ್ರವಲ್ಲದೆ ಕಾಲವನ್ನೇ ನಿಯಮನ ಮಾಡುವವರಾಗಿದ್ದಾರೆ. ಆದರೆ ಕಾಲ ಇಟ್ ಸೆಲ್ಫ್ ಡಸ್ ನಾಟ್ ಕಂಟ್ರೋಲ್ ಇಟ್ ಸೆಲ್ಫ್, ಅಂದ್ರೆ ಕಾಲಕ್ಕೆ ತನ್ನನ್ನು ತಾನು ನಿಯಮನ ಮಾಡಿಕೊಳ್ಳುವ ಶಕ್ತಿ ಕಾಲಕ್ಕಿಲ್ಲ. ದಿಕ್ಕುಗಳು ಕಾಲವನ್ನು ನಿಯಮನ ಮಾಡುವುದಿಲ್ಲ, ವೇದಗಳು ಕಾಲವನ್ನು ನಿಯಮನ ಮಾಡುವುದಿಲ್ಲ. ಸೊ ಕಾಲ ನಿಯಾಮಕತ್ವ ಲಕ್ಷ್ಮೀನಾರಾಯಣರಿಗೆ ಮಾತ್ರ ಇದೆ, ತ್ರಿಕಾಲ ಅತೀತತ್ವ ಲಕ್ಷ್ಮೀನಾರಾಯಣರಿಗೂ ಕಾಲಕ್ಕೂ ದಿಕ್ಕುಗಳಿಗೂ ವೇದಗಳಿಗೂ ಇವೆ. ಆದ್ದರಿಂದ ಇವೆಲ್ಲವೂ ಶಾಶ್ವತವಾದದ್ದು, ಏಕರೀತಿಯಲ್ಲಿದೆ. ಆದರೆ ಜೀವನು ಕೂಡ ಒಂದು ರೀತಿಯಲ್ಲಿ ಶಾಶ್ವತ. ಏನು ಅಂತ ಹೇಳಿದರೆ ಇಂಟ್ರೆಸ್ಟಿಂಗ್ ಆಗಿ ಹೇಳ್ತಾರೆ, ಅದು ಗೀತೆಯಲ್ಲಿ ಬರುತ್ತೆ, ಅಲ್ಪಶಕ್ತಿ ಅಸಾರ್ವಜ್ಞತ ಪಾರತಂತ್ರ್ಯಂ ಅಪೂರ್ಣತ ಉಪಜೀವತ್ವ ಜೀವತ್ವ ಈಶತ್ವ ತದ್ ವಿಪರ್ಯಯ ಸ್ವಾಭಾವಿಕಂ ತಯೋಹೋ ಏತತ್ ನ ಅನ್ಯಥಾ ಸ್ಯಾತ್ ಕದಾಚನ ವದಂತಿ ಶಾಶ್ವತೌ ಏತಾವತವೇವ ಮಹಾಜನಾಃ ಅಂತೇಳಿ ಮಹಾವಿಷ್ಣು ಪುರಾಣ ಅದನ್ನು ಆ ಗೀತೆ ಶ್ಲೋಕದಲ್ಲಿ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ಅಂತ ಹೇಳಿದಾಗ ಅದು ಜೀವಪರವಾಗಿ ಅರ್ಥ ಮಾಡ್ತಾರೆ. ಜೀವಪರವಾಗಿ ಅರ್ಥ ಮಾಡಿದಾಗ ಜೀವ ಶಾಶ್ವತ ಅಂದರೆ ವಿತ್ ಆಲ್ ದಿಸ್ ಡಿಫೆಕ್ಟ್ ಶಾಶ್ವತ ಅಂದರೆ ಯಾವಾಗಲೂ ಜೀವ ಅಲ್ಪಶಕ್ತಿಯೇ, ಭಗವಂತ ಮಾತ್ರ ಪೂರ್ಣ ಶಕ್ತಿ, ಜೀವನಿಗೆ ಅಲ್ಪಶಕ್ತಿ ಇದೆ, ಅಸಾರ್ವಜ್ಞತೆ ಇದೆ, ಪಾರತಂತ್ರ್ಯ ಇದೆ, ಅಪೂರ್ಣತೆ ಇದೆ, ಉಪಜೀವತ್ವ. ಉಪಜೀವತ್ವ ಅಂದರೆ ಭಗವಂತನನ್ನು ಆಧರಿಸಿಕೊಂಡು ಅವನ ವಶನಾಗಿ ಇರುವುದು ಉಪಜೀವತ್ವ, ಇದು ಜೀವನಿಗಿದೆ, ಇದು ಜೀವತ್ವ. ಈಶತ್ವ ಯಾವುದ್ರಿ, ಶಾಶ್ವತ ಈಶತ್ವ ಯಾವುದ್ರಿ ಅಂದ್ರೆ ಅದರ ತದ್ವಿಪರ್ಯ ಅಂತ ಒಂದು ವರ್ಡ್, ಅದಕ್ಕೆ ಆಪೋಸಿಟ್ ಎಲ್ಲ ಆಪೋಸಿಟ್ ಹಾಕೊಳ್ಳ್ರಿ, ಅಲ್ಪಶಕ್ತಿ ಅನಂತ ಶಕ್ತಿ, ಅಸಾರ್ವಜ್ಞತ ಅಲ್ಲ ಸಾರ್ವಜ್ಞತ, ಆಲ್ ನೋಯಿಂಗ್ ಆಮ್ನಿಶಿಯಂಟ್. ಅಸಾರ್ವಜ್ಞತ ಅಂದ್ರೆ ಲ್ಯಾಕ್ ಆಬ್ಸೆನ್ಸ್ ಆಫ್ ಆಮ್ನಿಶಿಯಂಟ್, ನೋಯಿಂಗ್ ಎ ಲಿಟಲ್ ವೆರಿ ಲಿಟಲ್. ಆದ್ದರಿಂದ ಅಸಾರ್ವಜ್ಞತ್ವ ಸರ್ವಜ್ಞತ್ವ ಇಲ್ಲದಿರುವುದು ಜೀವನಿಗಾದರೆ, ಸರ್ವಜ್ಞತ್ವ ಇರುವುದು ಪರಮಾತ್ಮನಿಗೆ. ಅದೇ ವಿಧವಾಗಿ ಪಾರತಂತ್ರ್ಯ, ಜೀವನಿಗೆ ಪಾರತಂತ್ರ್ಯ ಆದರೆ ಪರಮಾತ್ಮನಿಗೆ ಪಾರತಂತ್ರ್ಯ ಇಲ್ಲ, ಸ್ವಾತಂತ್ರ್ಯ. ಅಪೂರ್ಣತ, ಜೀವನಿಗೆ ಅಪೂರ್ಣತೆ ಇದೆ, ಪರಮಾತ್ಮನಿಗೆ ಪೂರ್ಣತೆ ಇದೆ. ಜೀವನಿಗೆ ಉಪಜೀವತ್ವ, ಇನ್ನೊಬ್ಬರನ್ನು ಆಧರಿಸಿಕೊಂಡು ಪರಮಾತ್ಮ ಇನ್ನೊಬ್ಬರನ್ನು ಆಧರಿಸಿಕೊಂಡಲ್ಲ, ತನ್ನ ತಾನೇ ಸ್ವತಂತ್ರ ಅವನು, ಆದ್ದರಿಂದ ಉಪಜೀವತ್ವವೂ ಇಲ್ಲ ಅವನಿಗೆ. ಇದು ಈಶತ್ವ ಭಗವಂತನಿಗೆ. ಆದ್ದರಿಂದ ಅವನು ಹೇಗಾದರೆ ಎಲ್ಲ ಗುಣಗಳಿಂದ ಯಾವಾಗಲೂ ಏಕರೀತಿಯಲ್ಲಿರ್ತಾನೋ, ಈ ಎಲ್ಲ ಡಿಫೆಕ್ಟ್ಸ್ ಇಂದ ಜೀವ ಏಕರೀತಿಯಲ್ಲಿರ್ತಾನ. ಆ ವಿಧ ಆ ಅರ್ಥದಲ್ಲಿ ಆ ರೀತಿಯಲ್ಲಿ ನೋಡಿದಾಗ ಜೀವನು ಶಾಶ್ವತನೇ. ಆದರೆ ನೋಡ್ರಿ ಇಂಟ್ರೆಸ್ಟಿಂಗ್, ಈ ಅರ್ಥದಲ್ಲಿ ಜೀವನಿಗೆ ಕೊಟ್ಟಾಗ ಇಟ್ ಈಸ್ ನಾಟ್ ಎನ್ ಎಕ್ಸ್ಟಾಲಿಂಗ್ ಜೀವ, ಇಟ್ ಈಸ್ ಆಕ್ಚುಲಿ ಪಾಯಿಂಟಿಂಗ್ ಔಟ್ ದ ಫ್ಲಾಸ್ ಇನ್ ಜೀವನಲ್ಲಿ ಇರುವ ಡಿಫೆಕ್ಟ್ಸ್ ತೋರಿಸ್ತಾ ಇದೆ ಶಾಶ್ವತ. ಸೊ ಅದು ಕೀರ್ತನ ಪರ ಅಲ್ಲ, ಅದು ಜೀವ ಶಾಶ್ವತಡಿ. ಯಾವಾಗಲೂ ಅಲ್ಪಶಕ್ತಿಯೇ ರೀ ಜೀವನಿಗೆ, ಯಾವಾಗಲೂ ಜೀವನಿಗೆ ಅಸಾರ್ವಜ್ಞತೆ ಇದೆರಿ ಅಂತ ಹೇಳಿದರೆ ಅದನ್ನು ಜೀವನನ್ನು ಕೀರ್ತಿಸಿದಂತೆ ಆಗೋದಿಲ್ಲ. ಅದು ಜೀವನಲ್ಲಿ ಇರುವ ಅಫ್ಕೋರ್ಸ್ ಯಥಾವಸ್ತು ಇದ್ದದ್ದು ಇದ್ದಂತೆ ಹೇಳಿದಂತೆ ಅದು ನೋಡ್ರಿ ಅದು ಶಾಶ್ವತ. ಜೀವನ ಹಾಗೆ ಶಾಶ್ವತ, ಆ ರೀತಿಯಲ್ಲಿ ಜೀವನ ಶಾಶ್ವತ ಅಂತ ಹೇಳಬಹುದು ಅಷ್ಟೇ. ಆದರೆ ಈ ವಿಕಾರವಿಲ್ಲದೆ ಇರುವುದು ಅನ್ನೋದು, ಜೀವನಿಗೂ ವಿಕಾರ ಇಲ್ಲ, ಸ್ವರೂಪಕ್ಕೆ ವಿಕಾರ ಇಲ್ಲ, ಸ್ವರೂಪತಃ ಜೀವನು ಶಾಶ್ವತ. ಅದಕ್ಕೆ ಜೀವನ ಸ್ವರೂಪಕ್ಕಿರುವ ಲಕ್ಷಣ. ಆದರೆ ಜೀವನಿಗೆ ದೇಹಾದಿಗಳಿರುವುದು ಇವೆಲ್ಲ ಇದೆ. ಆದ್ದರಿಂದ ಈ ಭಗವಂತನಿಗೆ ಈ ಶಾಶ್ವತ ಶಬ್ದ ಗುಣನಾಮ ಕೀರ್ತನ ಪರಾಹ, ಇದು ಭಗವಂತನ ಕೀರ್ತಿಸುವಂತಹ ಶಬ್ದವಾಗಿದೆ. ಆದ್ದರಿಂದ ಇದು ಭಗವಂತನಿಗೆ ಸ್ವತಂತ್ರ ಹೇಳುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಇಲ್ಲಿ ಅಲ್ಲಿ ಅಜ ಆ ಗೀತೆಯ ಶ್ಲೋಕದಲ್ಲಿ ಬಂದಾಗ ಅಜೋ ಭಗವಂತನಿಗೆ ಅಜ ಅಂತಲೂ ಕರೀತಾರೆ, ಶಾಶ್ವತ ನಿತ್ಯ ಶಾಶ್ವತ ಇವೆಲ್ಲ ಶಬ್ದಗಳು ಪ್ರಯೋಗ ಮಾಡ್ತಾರೆ. ಆ ಅಜೋ ನಿತ್ಯ ಶಾಶ್ವತೋಯಂ ಅಂತ ಹೇಳಿದಾಗ ಆ ಭಗವಂತ ಪುರಾಣ ಅಂತ ಒಂದು ಶಬ್ದವು ಪ್ರಯೋಗ ಮಾಡ್ತಾರೆ. ಜಸ್ಟ್ ಕಾಂಟೆಕ್ಚುಯಲ್ ಆಗಿ ಬಂದಾಗ ಬ್ರೀಫ್ ಆಗಿ ನೋಡ್ಬಿಟ್ಟು ಮುಂದೆ ಹೋಗೋಣ. ಶಾಶ್ವತ ಶಬ್ದಕ್ಕೆ ಪುರಾಣ ಅಂದ್ರೆ ಜೀವನು ಪುರಾಣ, ಭಗವಂತನು ಪುರಾಣ. ಹೇಗೆ ಜೀವ ಪುರಾಣ ಅಂದ್ರೆ ಪುರಾಣಿ ಅಣತೀತಿ ಅಂದ್ರೆ ಒಂದು ಪುರ ಅಂದ್ರೆ ದೇಹ ಬಾಡಿ, ಫ್ರಮ್ ಒನ್ ಬಾಡಿ ಟು ಅನದರ್ ಬಾಡಿ ಟು ಅನದರ್ ಬಾಡಿ ಹೋಗ್ತಾನೆ ಜೀವ, ಹೋಗ್ತಾ ಇರ್ತದೆ ಸಂಚಾರ ಮಾಡ ಅಣತಿ ಸಂಚಾರ ಮಾಡುದು. ಸೊ ಹಿ ಗೋಸ್ ಫ್ರಮ್ ಬಾಡಿ ಟು ಬಾಡಿ ಟು ಬಾಡಿ, ಆದ್ದರಿಂದ ಪುರಾಣ ಜೀವ. ಪುರಾಣ ಅಂತ ಏನ್ಷಿಯಂಟ್ ಅಂತ ಒಂದು ಅರ್ಥ ಇದೆ, ಅಂದ್ರೆ ಅನಾದಿಕಾಲದಿಂದ ಇರುವುದು ಅಂತ. ಪುರಾಣ ಅಂದ್ರೆ ಪುರಗಳಂದು ದೇಹದಿಂದ ದೇಹಕ್ಕೆ ಹೋಗುವುದು, ಸಂಚಾರ ಮಾಡುವುದು. ಆದ್ದರಿಂದ ಜೀವನು ಪುರಾಣ ಆ ರೀತಿಯಲ್ಲಿ ಕೂಡ. ಭಗವಂತ ಪುರಾಣ ಅಂದ್ರೆ ಅನಾದಿಕಾಲದಿಂದ ಇದ್ದಾನೆ, ಆವಾಗಿಂದಲೂ ಅವನಿದ್ದಾನೆ, ಆದ್ದರಿಂದ ಪುರಾಣ ಅಂತ ಒಂದು. ಇನ್ನೊಂದು ಪುರಾಣ ಪುರಾಣಿ ಅಣಯತಿ, ಜೀವನನ್ನು ದೇಹದಿಂದ ದೇಹಕ್ಕೆ ಹೇಳ್ಕೊಂಡು ಹೋಗ್ತಾ ಇರ್ತಾನೆ ಭಗವಂತ. ಅವನಿಗೆ ದೇಹಧಾರಣೆ ಇಲ್ಲ ನಿಜ, ಆದ್ರೆ ಜೀವನಿಗೆ ಬರುವಂತೆ ಮಾಡ್ತಾನೆ ನೋಡ್ರಿ, ಬರುವಂತೆ ಮಾಡ್ತಾನೆ. ಆದ್ದರಿಂದ ಅವನು ಪುರಾಣ, ಪುರಗಳನ್ನು ಜೀವ ಸಂಚಾರ ಮಾಡುವಂತೆ ಮಾಡ್ತಾನೆ, ಆದ್ದರಿಂದ ಅವನು ಪುರಾಣ. ಸೊ ಈ ವಿಧವಾಗಿ ಭಗವಂತನ ವಿಷಯದಲ್ಲಿ ಪ್ರತಿಯೊಂದು ಹೆಸರು, ಪ್ರತಿಯೊಂದು ವರ್ಣನೆ, ಪ್ರತಿಯೊಂದು ಶಬ್ದ ಅವನಿಗೆ ಕೀರ್ತನ ಪರ ಸರ್ವೋತ್ತಮತ್ವವನ್ನು ಹೇಳುವಂಥದ್ದೇ ಆಗಿರ್ಬೇಕು. ಆದ್ದರಿಂದ ಶಾಶ್ವತ ಶಬ್ದ ಅದೇ ವಿಧವಾಗಿ ಭಗವಂತನಿಗೆ ಹೇಳ್ತಾರೆ. ಅದೇ ವಿಧವಾಗಿ ಮಹಾನಾರಾಯಣ ಶಬ್ದ ಶಾಶ್ವತಂ ಶಿವಮಚ್ಯುತಂ ಅಂತ ಬರುತ್ತೆ. ಅವನು ಶಾಶ್ವತ, ಅಶಿವ ಅಚ್ಯುತ ಶಬ್ದಗಳು ಶಾಶ್ವತ ಜೊತೆಯಲ್ಲಿ ಸೇರುವುದು. ಶಿವ ಅಂದ್ರೆ ಶುಭ, ಶುಭಂಕರ, ಆಸ್ಪಿಷಿಯಸ್. ಅವನು ಶಾಶ್ವತವಾಗಿ ಆಸ್ಪಿಷಿಯಸ್, ಆಲ್ವೇಸ್ ಆಸ್ಪಿಷಿಯಸ್, ದಟ್ಸ್ ವೈ ಶಾಶ್ವತ, ಶಾಶ್ವತವಾಗಿ ಶಿವ. ಅದರಿಂದ ಶಾಶ್ವತ ಶಬ್ದವನ್ನು ಪ್ರತಿಯೊಂದು ಶಬ್ದದಲ್ಲಿ ಜೋಡಿಸ್ಕೊಳ್ಳುವುದು. ಒಂದು ಶಾಶ್ವತ ಬೈ ಇಟ್ ಸೆಲ್ಫ್ ನಾವು ನೋಡಬಹುದು, ಆರ್ ಶಾಶ್ವತ ಶಬ್ದವನ್ನು ಪ್ರತಿಯೊಂದು ಭಗವಂತನ ಗುಣನಾಮ ಕೀರ್ತನ ಪರವಾದ ಪ್ರತಿಯೊಂದು ಶಬ್ದದಲ್ಲಿ ಜೋಡಿಸಿ ನೋಡುವುದು, ಎರಡು ರೀತಿಯಲ್ಲಿ ನೋಡಬಹುದು. ಆದ್ದರಿಂದ ಶಾಶ್ವತ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ಅಂತ ಹೇಳಿದಾಗಲೂ ಆ ಭಗವಂತ ನಿತ್ಯ, ಅಜತ್ವ, ಅಜತ್ವ ಅಂದ್ರೆ ಹುಟ್ಟಿಲ್ಲದವನು ಅಂತ ಒಂದು ಅರ್ಥ. ಆದ್ದರಿಂದ ಭಗವಂತ ಅಜ ಅಂಥೇಳಿ. ಮತ್ತೆ ಜೀವನು ಕೂಡ ಅಜ ಅಂದ್ರೆ ಸ್ವರೂಪತಃ ಹುಟ್ಟಿಲ್ಲದವನು, ಆದ್ರೆ ದೇಹದಿಂದ ಹುಟ್ಟಿರುವವನು ಜೀವ. ಆದ್ದರಿಂದ ಅಜ ಶಬ್ದಕ್ಕೆ ಯಾವ ಅರ್ಥ ತಗೊಳ್ತೀವಿ ಅಂತ ತಗೊಂಡ್ರೆ, ದೇಹದಿಂದ ಹುಟ್ಟು ಕೂಡ ಯಾವ ರೀತಿಯಲ್ಲಿ ಹುಟ್ಟಿಲ್ಲದವನು, ಜೀವನಿಗೆ ದೇಹದಿಂದ ಹುಟ್ಟು ಇದೆ, ಆದ್ದರಿಂದ ಪೂರ್ತಿ ಅಜ ಆಗಲ್ಲ, ಸ್ವರೂಪತಃ ಮಾತ್ರ ಅಜ ಜೀವ. ಭಗವಂತ ಎಲ್ಲ ರೀತಿಯಿಂದಲೂ ಅಜ, ದೇಹದಿಂದಲೂ ಹುಟ್ಟು ಇಲ್ಲದವನು, ಸ್ವರೂಪದಿಂದಲೂ ಹುಟ್ಟು ಇಲ್ಲದವನು, ಯಾವ ರೀತಿಯಲ್ಲಿ ಹುಟ್ಟು ಇಲ್ಲದವನಾಗಿದ್ದಾನ. ಆದ್ದರಿಂದ ಭಗವಂತನಿಗೆ ಈ ಶಾಶ್ವತ ಶಬ್ದ ಈ ವಿಧವಾಗಿ ಅರ್ಥವನ್ನು ಕೊಡುತ್ತೆ. ಅಷ್ಟೇ ಅಲ್ಲದೆ ನಮಗೆ ಇನ್ನೂ ಇಲ್ಲಿ ಹೇಳ್ತಾ ಇದ್ದಾರೆ, ಗೀತೆಯ ಶ್ಲೋಕಗಳು ಹೇಳುವಾಗ ಕೂಡ ಅಜೋ ನಿತ್ಯ ಶಾಶ್ವತ ಪುರಾಣ ಆ ಎರಡನೇ ಅಧ್ಯಾಯದ 20ನೇ ಶ್ಲೋಕ ಹೇಳುವಾಗ ನಜಾಯತೆ ಮ್ರಿಯತೇ ವಾ ಕಶ್ಚಿನ್ನ ಎಂಬುತ್ವ ಆ ಶ್ಲೋಕ ಹೇಳುವಾಗ ಅಲ್ಲಿ ಭಾಷ್ಯದಲ್ಲಿ ಆಚಾರ್ಯನೊಂದು ಹೇಳ್ತಾರೆ, ಅಜಾದಿ ಲಕ್ಷಣ ಈಶ್ವರ ಸ್ವರೂಪತ್ವಾತ್ ಅಂತ ಹೇಳಿ. ಜೀವನಿಗೆ ಹೇಗೆ ಈ ಕೆಲವು ಭಗವಂತನ ಲಕ್ಷಣಗಳು ಬಂತಂದ್ರೆ, ಯಾಕಂದ್ರೆ ಕನ್ನಡಿಯಲ್ಲಿ ನಾವು ರಿಫ್ಲೆಕ್ಷನ್ ನೋಡಿಕೊಂಡಾಗ ಬಿಂಬಕ್ಕೆ ಇರುವ ಕೆಲವು ಲಕ್ಷಣಗಳು, ಲೈಕ್ ಅವನು ಬಿಂಬ ರೆಡ್ ಡ್ರೆಸ್ ಹಾಕೊಂಡಿದ್ರೆ ಕನ್ನಡಿಯಲ್ಲಿ ಪ್ರತಿಬಿಂಬವು ರೆಡ್ ಡ್ರೆಸ್ ಹಾಕೊಂಡಿರುತ್ತೆ, ಬಿಂಬದ ಮೇಲೆ ತಲೆ ಮೇಲೆ ಕ್ಯಾಪ್ ಇದ್ರೆ ಆ ಪ್ರತಿಬಿಂಬ ಅಂದ್ರೆ ಕೆಲವು ಲಕ್ಷಣಗಳು ಬರುತ್ತೆ. ಆದ್ರೆ ಕೆಲವು ತಿರುಗುಮರುಗ ಆಗುತ್ತೆ, ಲೈಕ್ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ನ ಕಾಣಿಸ್ತದೆ, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಣಿಸುತ್ತೆ ಪ್ರತಿಬಿಂಬದ್ದು. ಅಷ್ಟೇ ಅಲ್ಲದೆ ಪ್ರತಿಬಿಂಬ ಮೇ ಬಿ ಎ ಫ್ರಾಗ್ರೆಂಟ್ ಫ್ಲವರ್ ಇರಬಹುದು, ಆದ್ರೆ ಪ್ರತಿಬಿಂಬಕ್ಕೆ ಏನು ಫ್ರಾಗ್ರೆನ್ಸ್ ಇರೋದಿಲ್ಲ. ಸೊ ಕೆಲವು ಗುಣಗಳು ಬರೋದಿಲ್ಲ, ಕೆಲವು ಗುಣಗಳು ಬರುತ್ತೆ ಪ್ರತಿಬಿಂಬದಲ್ಲಿ, ಕೆಲವು ಗುಣಗಳು ಆಪೋಸಿಟ್ ಆಗಿಬಿಡುತ್ತೆ. ಆದ್ದರಿಂದ ಬಿಂಬ ಪ್ರತಿಬಿಂಬಗಳ ಲಕ್ಷಣಗಳು ಹೀಗೆ ಬದಲಾಗ್ತಾ ಇರುತ್ತೆ. ಆದ್ದರಿಂದ ಪರಮಾತ್ಮನ ಕೆಲವು ಗುಣಗಳು ಏನು, ಭಗವಂತ ಜ್ಞಾನಾನಂದ ಸ್ವರೂಪ, ಜೀವನು ಜ್ಞಾನಾನಂದ ಸ್ವರೂಪ, ಆ ರೀತಿಯಲ್ಲಿ ಇದೆ. ಭಗವಂತ ನಿತ್ಯವೂ ಮುಕ್ತ ಅಂದ್ರೆ ಯಾವಾಗಲೂ ಪೂರ್ಣತ್ವ, ತನ್ನ ತುಂಬುತಾನ ಆನಂದದಿಂದ ಇನ್ಫೈನೈಟ್ ಆನಂದ ಇರುವವನಾದ್ರೆ, ಜೀವ ಮುಕ್ತನಾದಾಗ ಅವನು ಅವನ ತುಂಬು, ವಾಟ್ ಆರ್ ಸ್ಮಾಲ್ ಕಂಟೈನರ್, ಅವನ ಕಂಟೈನರ್ ಯೋಗ್ಯತೆಗೆ ತಕ್ಕಂತೆ ಅವನು ಪೂರ್ಣನಾಗ್ತಾನೆ. ಬ್ರಹ್ಮ ನಾವು ಬ್ರಹ್ಮ ಅನ್ನುವ ಶಬ್ದ ಜೀವನಿಗೂ ಅನ್ವಯವಾಗುತ್ತೆ ಅಂತ ಗೀತೆಯನ್ನು ನೋಡುವಾಗ ನೋಡಿದ್ದೀವಿ. ಆದ್ದರಿಂದ ಆ ಕಾರಣಗಳಿಂದ ಪ್ರತಿಬಿಂಬನಾದ ಕಾರಣ ಅಂದ್ರೆ ಬಿಂಬ ಪ್ರತಿಬಿಂಬ ಭಾವ, ಭಗವಂತನ ಪ್ರತಿಬಿಂಬನಾಗಿದ್ದಾನಾದ್ದರಿಂದ ಭಗವಂತನ ಕೆಲವು ಲಕ್ಷಣಗಳು ಜೀವನಲ್ಲಿಯೂ ಆ ಸ್ವರೂಪ ಅಂದ್ರೆ ಪ್ರತಿಬಿಂಬನಾಗಿರುವ ಕಾರಣದಿಂದ ಜೀವನಿಗೆ ಬಂದಿದೆ ಅಂತ ಹೇಳಿ ಹೇಳ್ತಾರೆ. ಅದೇ ವಿಧವಾಗಿ ಇನ್ನು ಇಷ್ಟುವರೆಗೂ ಆ ಶಾಶ್ವತ ಶಬ್ದವನ್ನು ಆಸ್ ಎ ಹೋಲ್ ನಾವು ನೋಡಿದ್ದೀವಿ. ಈಗ ಆ ಶಬ್ದವನ್ನು ಬಿಡಿಸಿ ಒಳಗಿನ ಅರ್ಥಗಳಂದ್ರೆ ಇನ್ನು ಅದರ್ ಮೀನಿಂಗ್ ವಿಶೇಷ ಅರ್ಥಗಳನ್ನು ನಾವು ನೋಡೋಣ. ಇಲ್ಲಿ ಸ ಶ ನೋಡಿ, ಶಾಶ್ವತದಲ್ಲಿ ಶ ಶ ವ ತ ಇದೆ. ಆಕ್ಚುಲಿ ಮೊದಲನೇದು ಶ ಶ ಶಾ ಶ ವ ತ ಇಷ್ಟು ಇದೆ ಅದರಲ್ಲಿ. ಇಲ್ಲಿ ಶಾ ಶ ಅನ್ನುವ ತಗೊಂಡ್ರೆ ಶಂ ಸುಖಂ ನಿಮ್ಗೆಲ್ಲರೂ ಗೊತ್ತು, ಶಂ ಸುಖಂ ಅಂತೀವಿ. ಶಶಂ ಸುಖ ಸುಖ ಅಂದ್ರೆ ಅತಿಶಯ ಸುಖ, ಲಾಟ್ ಆಫ್ ಹ್ಯಾಪಿನೆಸ್. ಆದ್ದರಿಂದ ಶಶಂ ಅಂತ ಹೇಳಿದರೆ ತುಂಬಾ ಸುಖ, ತುಂಬಾ ಹ್ಯಾಪಿನೆಸ್, ಲಾಟ್ ಆಫ್ ಬ್ಲಿಸ್ ಅನ್ನುವುದು. ಅತಿಶಯಿತ ಸುಖ ಅಂತಾರೆ ಅಂದ್ರೆ ಎಕ್ಸ್ಟ್ರಾಡಿನರಿ ಅಮೌಂಟ್ ಆಫ್ ಹ್ಯಾಪಿನೆಸ್, ಅದಕ್ಕೆ ಶಶಂ ಅನ್ನುವ ಶಬ್ದದ ಅರ್ಥ. ಈ ಶಶಂ ಅನ್ನುವುದು ಅದು ಏನಾಗದೆ ದೀರ್ಘ ಬಂದ್ರೆ ಆಧಿಕ್ಯೇ ಅಧಿಕಂ ಅಂತೇಳಿ, ದೀರ್ಘ ಹಾಕಿದಾಗಲಿ ಕೆಲವು ಸಂದರ್ಭಗಳಲ್ಲಿ ಅಕಾರ ಇಕಾರ ಉಕಾರಗಳಿಂದ ಅತಿಶಯ ಬರುತ್ತೆ. ಸೊ ದೀರ್ಘ ಮೀನ್ಸ್ ಲಾಂಗ್, ಲಾಂಗ್ ಮಾಡಿದ್ರೆ ಲಾಂಗ್ ಅಂತ ಅಂದ್ರೆ ಏನು, ಶಶಂ ಇಟ್ ಸೆಲ್ಫ್ ಅತಿಶಯ ಸುಖ, ಲಾಡ್ ಆಫ್ ಹ್ಯಾಪಿನೆಸ್. ಅದಕ್ಕೆ ಶಾ ಅಂತ ಮಾಡಿದ್ರೆ ಶಾಶಂ ಮೀನ್ಸ್ ಎನಾರ್ಮಸ್ ಅಮೌಂಟ್ ಆಫ್ ಹ್ಯಾಪಿನೆಸ್, ಇನ್ಫೈನೈಟ್ ಹ್ಯಾಪಿನೆಸ್ ಅಂತ ಶಾಶಂ. ಅದು ಇರುವವನು ಶಾಶುಹು. ಉಕಾರ ಈಗ ನೋಡ್ರಿ, ಯಾವ್ದು ಬಾಹ ಬಾಹು ಯಾವ್ದಾದ್ರು ಇರುವವನು ಅನ್ನುವ ಅಂದ್ರೆ ತಾತ್ಸಿರ್ಯಾರ್ಥೆ ಉಪ್ರತ್ಯಯೇ ಅಂಥೇಳಿ, ಅಂದ್ರೆ ಶಾಶ ಉಳ್ಳವನು ಶಾಶು ಆಗ್ತಾನೆ. ಶಾಶಂ ಅಸ್ಯ ಅಸ್ತಿ ಇತಿ ಶಾಶುಹು ಅಂತೇಳಿ, ಯಾರಿಗೆ ಶಾಶ ಇನ್ಫೈನೈಟ್ ಹ್ಯಾಪಿನೆಸ್ ಇದೆಯೋ ಅವನು ಶಾಶು. ಸೊ ಶಾಶ್ವತದಲ್ಲಿ ಅದನ್ನು ಬಿಡಿಸಿದರೆ, ನಿಮ್ಗೆ ಸ್ವಲ್ಪ ವ್ಯಾಕರಣ ಪರಿಚಯ ಇದೆ ಇದ್ದವ್ರಿಗೆಲ್ಲ, ಐ ಮೀನ್ ಎಲ್ಲರಿಗೂ ಇದ್ದಿರ್ಬೇಕು ಬೈ ದಿಸ್ ಟೈಮ್, ಯಾಕಂದ್ರೆ ಬೇಸಿಕ್ ಅಂಡ್ ವೆರಿ ಸಿಂಪಲ್ ಗ್ರಾಮರ್. ಶಾಶ್ವತ ತಗೊಂಡ್ರೆ ಗುರು ಅಂತರ್ಗತ, ಗುರು ಅಂತರ್ಗತ ಆಗತ್ತೆ ನೋಡ್ರಿ. ಅಕಾರಕ್ಕೆ ಉಕಾರಕ್ಕೆ ಅಕಾರ ಬಂದ್ರೆ ವಕಾರ ಬರುತ್ತೆ, ಗುರು ಉಕಾರ ಇದೆ ಅದರಲ್ಲಿ ಅಂತರ್ಗತ ಸಹಿತ ಗುರು ಅಂತರ್ಗತ ಆಗತ್ತೆ. ಸೊ ವೆನೆವರ್ ಊ ಮೇಲೆ ಆ ಬಂದ್ರೆ ವ ಆಗತ್ತೆ. ಅದೇ ವಿಧವಾಗಿ ಶಾಶು ಅಂತ ತಕೊಂಡು ಅದಕ್ಕೆ ಅತ ಸೇರಿಸಿದರೆ ಶಾಶು ಅತ ಶಾಶ್ವತ ಆಗತ್ತೆ. ಸೊ ಅದರಿಂದ ಇದನ್ನು ಗುಣಸಂಧಿ ಅಂತ ಕರೀತಾರೆ. ಸೊ ಇವುಗಳಿಗೆ ಅಸಮಾನವಾದ ಅಚ್ಚು ಅಂದ್ರೆ ವವಲ್ ಬಂದಾಗ ಯಾವ ರಾಳು ಅವು ಬರುತ್ತೆ. ಆದ್ದರಿಂದ ಇದಕ್ಕೆ ಈ ವಿಧವಾಗಿ ಈ ಸಂಧಿ ಆಗತ್ತೆ. ಆದ್ದರಿಂದ ಇದಕ್ಕೆ ಏನಂತಾರೆ ಅಂದ್ರೆ ಶಾಶು ಅತ ಶಾಶ್ವತ ಆಯ್ತು. ಅತ ಅಂದ್ರೆ ಏನು ಮತ್ತೆ, ಅತತಿ ಸಂತತಂ ಗಚ್ಚತೀತಿ ಅತಃ ಅಂತ ಹೇಳಿ. ಅತ ಸಾತತ್ಯ ಗಮನೆ ಅಂತೇಳಿ, ಅಂದ್ರೆ ಯಾವಾಗಲೂ ಹೋಗ್ತಾ ಇರೋದು. ಅತ ಅತತಿ, ಅತತಿ ಅಂದ್ರೆ ಹೋಗ್ತಾ ಇರುತ್ತೆ. ಅಂದ್ರೆ ಯಾವಾಗಲೂ ಹೋಗ್ತಾ ಇರೋದು ಅಂದ್ರೆ ಏನು? ನಿತ್ಯ ಗಮನ ಉಳ್ಳದ್ದು. ಆರ್ ನಿತ್ಯ ಜ್ಞಾನ, ಗಮನ ಅಂದ್ರೆ ಜ್ಞಾನವೂ ಇದೆ. ದಟ್ ವಿಚ್ ಕ್ಯಾನ್ ಮೂವ್ ಆಲ್ ದ ಟೈಮ್ ಆರ್ ದಟ್ ವಿಚ್ ಹ್ಯಾಸ್ ಅನ್ ಇನ್ಫೈನೈಟ್ ನಾಲೆಡ್ಜ್. ಸೊ ಇನ್ಫೈನೈಟ್ ನಾಲೆಡ್ಜ್ ಅನ್ನೋದು ಬರುತ್ತೆ. ಆಲ್ವೇಸ್ ಹ್ಯಾವಿಂಗ್ ಇನ್ಫೈನೈಟ್ ನಾಲೆಡ್ಜ್, ಆಲ್ವೇಸ್ ಹ್ಯಾವಿಂಗ್ ಎಬಿಲಿಟಿ ಟು ಮೂವ್, ಮೊಬಿಲಿಟಿ ಇರುವಂಥದ್ದು. ಆದ್ದರಿಂದ ಭಗವಂತ ಶಾಶು ಆಗಿದ್ದಾನೆ, ಅಷ್ಟೇ ಅಲ್ಲದೆ ಆತನು ಆಗಿದ್ದಾನೆ. ಆತ ಅಂದ್ರೆ ಆತತಿ ಸಂತತಂ ಗಚ್ಚತಿ, ಯಾವಾಗಲೂ ಗಮನ ಉಳ್ಳವನು ಅನ್ನೋದು. ಆದ್ದರಿಂದ ಅವನು ಶಾಶ್ವತ. ಸೊ ಇದು ಒಂದು ವಿಶೇಷವಾದ ಅರ್ಥ, ಸ್ಪೆಷಲ್ ಮೀನಿಂಗ್. ಶಾಶ್ವತ ಅನ್ನೋದು ಆಸ್ ಎ ಹೋಲ್ ಶಬ್ದ ತಗೊಂಡಾಗ ಒಂದರ್ಥ, ಬಟ್ ದಿಸ್ ಈಸ್ ಅದನ್ನು ಬಿಡಿಸಿ, ಅಕ್ಷರ ಅಕ್ಷರ ಬಿಡಿಸಿ ನಾವು ಮಾಡಿರುವಂತಹ ಒಂದು ವಿಶೇಷವಾದ ಅರ್ಥ. ಇದರಲ್ಲಿ ಏನ್ ಅರ್ಥ ಬರುತ್ತೆ? ನಾವು ಮರೆದು ಶಾಶ್ವತ ಅನ್ನೋದು ರೂಪಗುಣ ಕ್ರಿಯಾ ಅನುಸಂಧಾನ ಅಂತ ನೋಡಿದ್ದೀವಿ. ಇವು ನೋಡಿದಾಗ ಶಾಶ್ವತದಲ್ಲಿ ಭಗವಂತನ ಯಾವುದೇ ನೀವು ರೂಪ ತಗೊಳ್ಳ್ರಿ, ಆ ಯಾ ಎಲ್ಲ ಕಾಲದಿಂದ, ಈಗ ಚತುರ್ಭುಜ ರೂಪ ನಾರಾಯಣಿದ್ರೆ ಆ ಚತುರ್ಭುಜ ರೂಪ ಯಾವಾಗಲೂ ಆ ಒಂದು ರೂಪದಿಂದ ಅವನಿರ್ತಾನೆ. ಬೇರೆ ರೂಪಗಳಿಂದ ಬೇರೆದು ಇರ್ತಾನೆ, ಆದರೆ ಈ ನಾಲ್ಕು ಭುಜ ಶಂಖಚಕ್ರದಾಪದ ಯಾವುದೇ ಒಂದು ರೂಪ ತಗೊಂಡು ನಿಮಗೆ ತಕ್ಷಣ ಸ್ಫುರಣೆಗೆ ಬರುವ ಒಂದು ರೂಪ ಇದ್ರೆ ಅದನ್ನ ಇಟ್ಕೊಳ್ರಿ ಮನಸ್ಸಿನಲ್ಲಿ, ಆ ರೂಪ ಯಾವಾಗಲೂ ಇರುತ್ತೆ ಭಗವಂತನಿಗೆ ಅಂತ ಚಿಂತನೆ ಮಾಡುವುದು. ಇದು ಒಂದು ಪದ್ಧತಿ. ಇನ್ನೊಂದು, ಈಗ ಶಾಶು ಅತ ಅಂತ ನೋಡಿದ್ದೀವಿ ನೋಡ್ರಿ, ಅವನು ಜ್ಞಾನಾನಂದಮಯ, ಆನಂದಮಯನಾದವನು. ಅಂದರೆ ಅವನ ರೂಪ ನಿತ್ಯ ಆನಂದಪೂರ್ಣ, ಆನಂದ ಪರ್ಸಾನಿಫಿಕೇಶನ್ ಆಫ್ ಬ್ಲಿಸ್ ಅನ್ನುವ ರೀತಿಯಲ್ಲಿ ಅವನ ಚಿಂತನೆ. ಅವನು ಆನಂದ ರೂಪನಾಗಿದ್ದಾನೆ, ಅಷ್ಟೇ ಅಲ್ಲದೆ ಜ್ಞಾನ ರೂಪನೂ ಆಗಿದ್ದಾನೆ. ಇಲ್ಲ ನಿತ್ಯ ಚಲನ ರೂಪ, ಯಾವಾಗಲೂ ಅಲ್ಲಿ ಇಲ್ಲಿ ಹೋಗುವ ಸಾಮರ್ಥ್ಯ ಉಳ್ಳವನಾಗಿ, ನಿತ್ಯ ಸಾಮರ್ಥ್ಯ, ನಿತ್ಯ ಗಮನ ಸಾಮರ್ಥ್ಯ ಉಳ್ಳವನಾಗಿದ್ದಾನೆ ಅಂತ ಆ ವಿಧವಾಗಿಯೂ ಚಿಂತನೆ ಮಾಡುವುದು. ಅದು ಒಂದು ವಿಧವಾದ ಚಿಂತನೆ ಆಗತ್ತೆ ಶಾಶ್ವತ ಅನ್ನೋದು. ಇನ್ನೊಂದು, ಶಾಶ್ವತ ಅಂತ ಹೇಳಿದರೆ ಶಂ ಅಶ್ವಂ ತಂ ನೋಡಿ, ಶಾಶ್ವತ ಇನ್ನೊಂದು ಶಂ. ಸೊ ಶಶ ಅಂತ ಮುಂತೆ ತಗೊಂಡಿದೆ, ಹಾಗಲ್ಲದೆ ಬರೀ ಶಂ, ಶ ಪ್ಲಸ್ ಅಶ್ವ ಪ್ಲಸ್ ತ, ಶಾಶ್ವತ. ಶ ಪ್ಲಸ್ ಅಶ್ವ, ಶಾಶ್ವ ಇದೆ ಸವರ್ಣ ದೀರ್ಘ ಸಂಧಿ ಆಗತ್ತೆ. ಅದಾದ ಮೇಲೆ ಬಗಲಿಗೆ ತ ಸೇರಿಸುದು, ಶ ಅಶ್ವ ತ ಶಾಶ್ವತ. ಅಶ್ವ ಅಂತ ಹೇಳಿದ್ರೆ ಏನು? ಅಶ್ವ ಅಂತ ಹೇಳಿದ್ರೆ ಅಶ್ವ ಇಲ್ಲ ಆಶ್ವ ಎರಡು ತಗೋಬಹುದು ನಾವು. ಅಶ್ವ ಅಂತಲೂ ತಗೋಬಹುದು, ಇಲ್ಲ ಆಶ್ವ ಅಂತಲೂ ತಗೋಬಹುದು. ಆಶ್ವ ಅಂತ ತಗೊಂಡರೆ ಅವನು ಆಶ್ವಂ ಸುಖಾತ್ಮಕತ್ವಾತ್ ಶಂ, ಅಂದ್ರೆ ಯಾವಾಗಲೂ ಕೂಡ ಅವನು ಒಂದು ರೀತಿಯಲ್ಲಿ ಇರದೆ ಭಗವಂತ ಅಂದ್ರೆ ಸಂಚಾರ ಮಾಡುವನು, ಅಂದ್ರೆ ಹೀಸ್ ಏಬಲ್ ಟು ಮೂವ್ ಅರೌಂಡ್ ಯಾವಾಗಲೂ. ಅಂದರೆ ಭಗವಂತ ಏನು ಎಲ್ಲದಕ್ಕಿಲ್ಲ ಎಲ್ಲಂದು ಸಂಚಾರ ಮಾಡಿಸ್ತಾನ ಅವನು. ಭಗವಂತನಿಗೆ ಈಶಾವಾಶ್ಯಮದಲ್ಲಿ ಬರುತ್ತೆ, ಹಿ ಡಸ್ ನಾಟ್ ಗೋ ಎನಿವೇರ್ ಬಟ್ ಹಿ ಗೋಸ್ ಎವೆರಿವೇರ್. ಇದು ಭಗವಂತನಲ್ಲಿರುವ ಒಂದು ವಿಚಿತ್ರ ಗುಣ. ಅದಕ್ಕೆ ಅವನು ಎಷ್ಟು ಹೌ ಫಾಸ್ಟ್ ಹಿ ಕ್ಯಾನ್ ಮೂವ್ ಅಂದ್ರೆ, ಅವನು ಮೂವ್ ಮಾಡಬೇಕಾಗಿಲ್ಲ, ವಿತೌಟ್ ಮೂವಿಂಗ್ ಹಿ ಇಸ್ ಗೋಸ್ ಫಾಸ್ಟೆಸ್ಟ್. ಅದು ಹೇಗ್ರಿ, ಹೌ ಕ್ಯಾನ್ ಸಮ್ ಒನ್ ಬಿ ಫಾಸ್ಟೆಸ್ಟ್ ವಿತೌಟ್ ಮೂವಿಂಗ್? ಬಿಕಾಸ್ ಇಸ್ ಪ್ರೆಸೆಂಟ್ ಎವೆರಿವೇರ್. ಇಲ್ಲಿ ಇದ್ದಾನೆ, ಇಲ್ಲಿಂದ ಭಗವಂತ ವೈಕುಂಠಕ್ಕೆ ಹೋಗ್ಬೇಕಂದ್ರೆ ವೈಕುಂಠ ಇಲ್ಲಿ ಅಲ್ಲಿ ಕಂಟಿನ್ಯೂಸ್ ರೂಪವೂ ಇದೆ ಅವನಿಗೆ. ಇಲ್ಲಿ ಒಂದು ರೂಪ ಅಲ್ಲಿ ಒಂದು ರೂಪ ಮಾತ್ರ ಅಲ್ಲ, ಇಲ್ಲಿಂದ ಅಲ್ಲಿವರೆಗೂ ಪರ್ವೇಡ್ ಆದ ಒಂದು ರೂಪವೂ ಇದೆ ಅವನಿಗೆ. ಸೊ ಎಲ್ಲ ರೂಪಗಳಲ್ಲಿಯೂ ಇದ್ದಾನ ಅವನು. ಆದ್ದರಿಂದ ವಿತೌಟ್ ಮೂವಿಂಗ್ ಹಿ ಕ್ಯಾನ್ ಮೂವ್ ಎವೆರಿವೇರ್. ಆದ್ದರಿಂದ ಅವನು ನಿತ್ಯ ಎಲ್ಲ ಕಡೆನೂ ಸಂಚಾರ ಮಾಡುವ ಸಾಮರ್ಥ್ಯ ಉಳ್ಳವನು, ಪ್ಲಸ್ ಎಲ್ಲವನ್ನು ಸಂಚಾರ ಮಾಡುವಂತೆ ಮಾಡ್ತಾನೆ. ಆದ್ದರಿಂದ ಅವನು ಅಶ್ವ. ಅಶ್ವ ಅನ್ನುವ ಶಬ್ದಕ್ಕೆ ನೋಡಿ, ಶ್ವಂ ಇದು ಕುದುರೆಗೆ, ಪೀಪಲ್ ಆಕ್ಚುಲಿ ಟು ಅಂಡರ್ಸ್ಟ್ಯಾಂಡ್ ದಿಸ್, ಕುದುರೆನಲ್ಲಿ ಒಂದು ಗುಣ ಇದೆ. ಇಫ್ ಯು ನೋಟಿಸ್, ಮಲಗಿದಾಗ ಸಮ್ಟೈಮ್ಸ್ ಯು ಜಸ್ಟ್ ಡೋಂಟ್ ಇವನ್ ಮೂವ್ ಅಟ್ ಆಲ್. ಕುದುರೆ ಮಲಗಿದಾಗಲೂ ಕೂಡ ಬಾಲಲ್ಲಾಡ್ಸತ್ತೆ, ತಲೆಯೆಲ್ಲ ಒಂದು ಯಾವ್ದು ಅವಯವನ್ನು ಅಲ್ಲಾಡಿಸ್ತಾ ಇರತ್ತದು. ಸೊ ಅದು ಅಂದ್ರೆ ಅದರಲ್ಲಿ ಅದಕ್ಕೆ ಅದಕ್ಕೆ ಅಶ್ವ, ಶ್ವಂ ಅಂದ್ರೆ ನಾಳೆ ಅಂತ ಅರ್ಥ. ಸಂಸ್ಕೃತದಲ್ಲಿ ಶ್ವಃ ಅಂದ್ರೆ ನಾಳೆ, ಹ್ಯಹ ಅಂದ್ರೆ ನಿನ್ನೆ. ಯಾವಾಗಲೂ ಆ ಶ್ವಃ ಇವತ್ತಿದ್ದಂತೆ ನಾಳೆ ಇರೋದಿಲ್ಲ, ಅಂದ್ರೆ ಎವರ್ ಚೇಂಜಿಂಗ್ ಅನ್ನೋದಕ್ಕೆ. ಇದು ನೋಡಿ, ಇದು ಆಕ್ಚುಲಿ ಇಟ್ ಲುಕ್ಸ್ ಆಸ್ ಇಫ್ ಇಟ್ ಗಿವಿಂಗ್ ಆಪೋಸಿಟ್ ಮೀನಿಂಗ್. ಬಟ್ ಭಗವಂತನ ವಿಷಯದಲ್ಲಿ ಅವನು ಮಿಕ್ಕದ್ದೆಲ್ಲವನ್ನು ಚೇಂಜ್ ಮಾಡಿಸುತ್ತಾನೆ, ಅವನಲ್ಲಿ ಯಾವ ಚೇಂಜ್ ಇಲ್ಲ. ಆದರೆ ಎಲ್ಲದರಲ್ಲಿಯೂ ಚೇಂಜ್ ಬರುವ, ಎಲ್ಲೆಲ್ಲಿ ಯಾವ್ದಾವ್ದು ಚೇಂಜ್ ಆಗುತ್ತೋ ಆ ಚೇಂಜ್ ತರುವವನು ಅವನೇ ಆಗಿದ್ದಾನೆ. ಅದಕ್ಕೆ ಅಶ್ವತ್ಥ ವೃಕ್ಷ, ನಾವು 15ನೇ ಅಧ್ಯಾಯ ಮಾಡುವಾಗ ಊರ್ಧ್ವ ಮೂಲ ಮತ ಶಾಖಂ ಅಶ್ವತ್ಥಂ ಪ್ರಾಹುರವೇಮ್ ಅಂತ ಹೇಳಿ ಭಗವಂತ ಈ ಅಶ್ವ ಈ ಜಗತ್ತು ಯಾವಾಗಲೂ ಮೂವ್ ಆಗ್ತಾ ಇರುತ್ತೆ, ಎವರ್ ಚೇಂಜಿಂಗ್ ವರ್ಲ್ಡ್, ಎವರ್ ಚೇಂಜಿಂಗ್ ವರ್ಲ್ಡ್ ನಲ್ಲಿ ಇರ್ತಾನ, ಆದ್ದರಿಂದ ಅವನು ಅಶ್ವತ್ಥ. ಸೊ ಅಶ್ವ ಶಬ್ದ ಈ ಜಗತ್ತಿಗೆ ಅನ್ವಯವಾಗದ್ರೆ ಆ ಜಗತ್ತಿಗೆ ನಿಯಮನ ಮಾಡುವನಾದ್ದರಿಂದ ಅವನು ಅಶ್ವ ಒಂದು, ಇಲ್ಲ ಅಶ್ವ ಈ ಅಶ್ವವಾದ ಜಗತ್ತಿನ ನಿಯಾಮಕನಾದ್ದರಿಂದ ಅವನು ಅಶ್ವ. ಸೊ ಎರಡು ರೀತಿಯಲ್ಲಿ ಅಶ್ವ ಅಂತ ತಗೊಂಡ್ರು ಇಲ್ಲ ಆಶ್ವ ಅಂತ ತಗೊಂಡ್ರು, ಅಶ್ವದಂತೆ ಇರುವ ಈ ಜಗತ್ತನ್ನು ನಿಯಮನ ಮಾಡ್ತಾನಾದ್ದರಿಂದ ಅವನು ಆಶ್ವ ಇಲ್ಲ ಅಶ್ವ. ಆ ವಿಧವಾಗಿ ಅವನು ಅಶ್ವ ಇಲ್ಲ ಆಶ್ವ ಆಗಿದ್ದಾನೆ, ಸುಖರೂಪನಾಗಿರುವ ಕಾರಣದಿಂದ ಶಮ್ಮ ಆಗಿದ್ದಾನೆ, ಶಮ್ಮು ಅಂಡ್ ಅಶ್ವಮು ಎರಡು ಆಗಿದ್ರೆ ಶಾಶ್ವಂ ಆಯಿತು. ಅದಾದ ಮೇಲೆ ತ ತ ಅಂದ್ರೆ ತನೋತಿ, ಜ್ಞಾನಂ ವಿಸ್ತಾರೆ, ತನು ವಿಸ್ತಾರೆ ಅಂತೇಳಿ ಜ್ಞಾನವನ್ನು ಹರಡಿಸುತ್ತಾನೆ, ಎಲ್ಲರ ಜ್ಞಾನವನ್ನು ಬೆಳೆಸುತ್ತಾನೆ. ಆದ್ದರಿಂದ ಅವನು ತ ತನೋತಿ ಇಲ್ಲ ತ ವ್ಯಾಪ್ತಿ, ತನೋತಿ ವಿಸ್ತಾರ, ಎಲ್ಲ ಕಡೆ ವ್ಯಾಪಿಸಿರುವವನಾದ್ದರಿಂದ ತ ಇಲ್ಲ ಎಲ್ಲರಿಗೂ ಜ್ಞಾನ ಕೊಡುವವನಾದ್ದರಿಂದ ತ. ಸೊ ಎರಡರ್ಥಗಳಲ್ಲಿ ತಾ ತಕೋಬಹುದು. ಆದ್ದರಿಂದ ಅವನು ಶಾಶ್ವನೂ ಆಗಿದ್ದಾನೆ, ತ ತನೋತಿ ಜ್ಞಾನಂ ವಿಸ್ತಾರಯತಿ, ಇಲ್ಲ ತನೋತಿ ವ್ಯಾಪ್ತೋ ಭೂತ್ವಾ ಭವಿಷ್ಯತಿ, ಸರ್ವವ್ಯಾಪಕ ಅನ್ನುವುದು ಎರಡರ್ಥದಲ್ಲಿಯೂ ಕೂಡ ತ ಅಂತ ತಗೊಳ್ಬಹುದು. ಆದ್ದರಿಂದ ಶಾ ಅಶ್ವ ತ ಶಾಶ್ವತ, ಇಲ್ಲ ಶಾ ಆಶ್ವ ತ ಶಾಶ್ವತ. ಸೊ ಆ ವಿಧವಾಗಿ ಭಗವಂತನ ಇನ್ನೊಂದು ರೂಪಗಳ ಚಿಂತನೆ. ಇನ್ನೊಂದು ಏನಂತ ಹೇಳಿದ್ರೆ ಈ ಶಬ್ದವನ್ನು ಓಡಿದು ಓಡಿ ಬೇರೆ ಬೇರೆ, ಅದೇ ದಿಸ್ ಇಸ್ ಇಂಟ್ರೆಸ್ಟಿಂಗ್, ವ್ಯಾಕರಣದ ಒಂದು ರುಚಿಯನ್ನು ತೋರಿಸೋಣ ಅಂತೇಳಿ. ಫಾರ್ ಸಮ್ ಪೀಪಲ್ ಮೇ ಬಿ ಇಟ್ ಮೇ ಬಿ ಎ ಲಿಟ್ಲ್ ಟೂ ಮಚ್ ಆಗಬಹುದು, ಬಟ್ ರಿಕಾರ್ಡಿಂಗ್ ನೀವು ಕೇಳಿ ಮತ್ತೆ ಕೇಳಿದಾಗ ಇಟ್ ಈಸ್ ಇಂಟ್ರೆಸ್ಟಿಂಗ್, ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ. ಸೊ ಇಫ್ ಇಟ್ಸ್ ಟೂ ಮಚ್ ದೆನ್ ನೀವು ಬೇಕಾದ್ರೆ ಇಗ್ನೋರ್ ಮಾಡಬಹುದು, ಬಟ್ ಕೇಳ್ತಾ ಇದ್ರೆ ಮೆಲ್ಲಕ್ಕೆ ಈ ಶಬ್ದಗಳನ್ನು ಹೇಗೆ ಒಡೆಯುವುದು, ಹೇಗೆ ಅರ್ಥ ಮಾಡುವುದು ಅನ್ನೋದು ಅಭ್ಯಾಸ ಆಗುತ್ತೆ. ಆದ್ದರಿಂದ ಯು ಗೆಟ್ ಫೆಮಿಲಿಯರೈಸ್ ವಿತ್ ಇಟ್. ಅದರಿಂದ ಇನ್ನೊಂದು ಶಾಶ್ವತ ಅನ್ನೋದು ಇನ್ನೊಂದು ವಿಧವಾಗಿ ಬಿಡಿಸೋದೆಂದ್ರೆ ಶ ಆಶು. ಸೊ ಆದ್ದರಿಂದ ಅವನು ಆಶು ವಾ ತ. ಸೊ ಶಾಶ್ವತ ಅನ್ನೋ ಶಬ್ದಕ್ಕೆ ಶ ಆಶು ವಾ ಅಂತಲೂ ನಾವು ಮಾಡಬಹುದು. ಸೊ ಐ ಥಿಂಕ್ ಟೈಮ್ ತುಂಬಾ ಆಗ್ತಾ ಇದೆ, ಅದು ಅದು ಬೇಕಂದ್ರೆ ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ ರೀ. ಸೊ ನಾನು ಇಲ್ಲಿಗೆ ಇದನ್ನು ನಿಲ್ಲಿಸ್ತೇನೆ.